नमः हरि ओम। हरि हयग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसर्णसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टम् हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववार्यासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। हिन्दिन श्लोक नमस्ते शितिकण्ठाय कोटिसङ्ख्यर्षितोषणात् यः कोटीश्वरसंज्ञोऽभूत् स किं नैकर्षिकामधुक्। ಕೋಟಿ ಋಷಿಗಳ ಅನುಗ್ರಹ ಮಾಡಿರ್ತಕ್ಕಂಥ ಕೋಟಿ ರೂಪಗಳಿಂದ ಬಂದಿರತಕ್ಕಂಥ ಹೇ ಕೋಟೀಶ್ವರ, ನಾವೊಬ್ಬ ಋಷಿಯ ಕಾಮನೆಯನ್ನು ಪೂರ್ಣ ಮಾಡಲಿಕ್ಕಾಗಲ್ಲವೇ ಅಂತ ಏನು ಆ ಶ್ಲೋಕವನ್ನು, ಆ ಶ್ಲೋಕದಿಂದ ಕೋಟೀಶ್ವರ ಕ್ಷೇತ್ರದಲ್ಲಿರತಕ್ಕಂಥ ರುದ್ರದೇವರಲ್ಲಿ ಹೇಳಿದರು. ಆ ಪದ್ಯವೂ ಕೂಡ ಸ್ವಪ್ನ ಪದ್ಯ, ಸ್ವಪ್ನದಲ್ಲಿ ವಿಶೇಷವಾಗಿ ಅವರಿಗೆ ಸೂಚನೆ ಆಗಿರತಕ್ಕಂಥ ಪದ್ಯವನ್ನೇ ವಾದಿರಾಜರು ಹೇಳಿದ್ದಾರೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕರೋಡೋ ಯೋಗೀಶ್ವರ ಕ್ಷೇತ್ರಂ ಭಾತಿ ಶುಕ್ತಿಮತಿ ತಟೇ ಸತಾಂ ಮತ ದ್ವಿತ ಯತ್ರ ಸ್ಪಷ್ಟ ಉಮೇಶ ರಮೇಶಯೋ. ಹಾ ಹೇಳಿ, ಕರೋಡ ಯೋಗೀಶ್ವರ ಕ್ಷೇತ್ರಂ ಭಾತಿ ಶುಕ್ತಿಮತಿ ತಟೇ ಸತಾಂ ಮತ ದ್ವಿತ ಯತ್ರ ಸ್ಪಷ್ಟ ಉಮೇಶ ರಮೇಶಯೋ. ಹಾ ಇಲ್ಲಿ ಹೇಳ್ತಾರೆ, ಕ್ರೋಡ ಯೋಗೀಶ್ವರ ಕ್ಷೇತ್ರಂ, ಕ್ರೋಡನೆಂಬ ಮಹಾಮುನಿ ಅವರಿಗೆ ಅನುಗ್ರಹ ಮಾಡಿ ಬಂದದ್ದೇ ವಿಷ್ಣು ರುದ್ರರು. ಶುಕ್ತಿಮತಿ ತಟೇ, ಶುಕ್ತಿಮತಿ ಎಂಬ ನದಿ ತೀರದಲ್ಲಿ ಭಾತಿ ಶೋಭಿಸ್ತಾ ಇದೆ. ಯತ್ರ ಯಾವ ಕ್ಷೇತ್ರದಲ್ಲಿ, ಸತಾಂ ಮತ ಸಜ್ಜನರಿಗೆ ಒಪ್ಪಿಗೆ ಆಗಿರತಕ್ಕಂಥ ಉಮೇಶ ರಮೇಶ ಯೋಹೋ. ಉಮೇಶ ರುದ್ರದೇವರ, ರಮೇಶ ವಿಷ್ಣು ಭಗವಂತನ, ದ್ವಿತ ಅಂದರೆ ಭೇದ, ಅವರಿಬ್ಬರು ಬೇರೆ ಎಂಬುದು ಸ್ಪಷ್ಟ, ನೋಡಿದ ಕೂಡ ಸ್ಪಷ್ಟ ಆಗಿಬಿಡುತ್ತೆ ಅಂದರು. ಅಂದರೆ ಅಲ್ಲಿ ವಿಶೇಷವಾಗಿರತಕ್ಕಂಥ ಎರಡೂ ಲಿಂಗಗಳ ರೂಪದಲ್ಲಿ ಬಂದಿದ್ದಾರೆ. ನಾರಾಯಣ ಲಿಂಗ ದಪ್ಪಕ್ಕಿದೆ, ರುದ್ರದೇವರ ಲಿಂಗ ಕೃಶವಾಗಿದೆ. ಆ ಭೇದ ಅದು ವೇದದಲ್ಲಿ ಬಂದಿರತಕ್ಕಂಥ ಭೇದ ಅದು ಕಾಣ್ತಾ ಇದೆ ಅಂದರು. ಏನಾ ಭೇದ ಹೇಳ್ತಾರೆ, ದ್ವಾ ಸುಪರ್ಣೇತಿ ವೇದಾರ್ಥ ಭೂತೌ ತೌ ಪ್ರಾಯಶೋಮರೌ ಯದೇಕೋಷ್ಣಾತಿ ಬಹುಶೋ ಅನಶ್ನನ್ನನ್ಯೋ ವಿವರ್ಧತೆ. ಇಲ್ಲಿ ಹೇಳ್ತಾ ಬರ್ತಾರೆ ತೌ, ಈ ಇಬ್ಬರು ಯಾರು, ಈ ಕ್ರೋಢಕ್ಷೇತ್ರದಲ್ಲಿರತಕ್ಕಂಥ ಅಮರವು ಅಂದರೆ ಮೃತಿರಹಿತರಾಗಿರತಕ್ಕಂಥ ಇಬ್ಬರು ಶಂಕರ ಮತ್ತು ನಾರಾಯಣ ಇಬ್ಬರು ಕೂಡ ಪ್ರಾಯಶಃ ಅಂದರೆ ನಿಶ್ಚಯವಾಗಿ ದ್ವಾಸುಪರ್ಣೇತಿ ವೇದಾರ್ಥಭೂತವು. ದ್ವಾಸುಪರ್ಣ ಎಂಬ ಅರ್ಥದ ಶ್ರುತಿಯ ಅರ್ಥ ಸ್ವರೂಪರಾಗಿದ್ದಾರೆ, ಅವರ ಕುರಿತು ಹೇಳ್ತಾ ಇದೆ. ಅದರಿಂದ ಯತ್ ಯಾವ ಕಾರಣದಿಂದ ಏಕಃ ಅದರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಂಕರ ಬಹುಶಃ ಅಶ್ನಾತಿ ತುಂಬ ವಿಶೇಷವಾಗಿ ಸ್ವೀಕಾರ ಮಾಡ್ತಾರೆ, ಹೆಚ್ಚಾದ ನೈವೇದ್ಯ ಸ್ವೀಕಾರ ಮಾಡುತ್ತಾರೆ. ಅನ್ಯ ನಾರಾಯಣ ಅನಶ್ನನ್ ಏನು ಊಟವೇ ಮಾಡಲ್ಲ, ವಿವರ್ಧತೆ ಚೆನ್ನಾಗಿ ಬೆಳೆದಿರ್ತಾನೆ. ಏಕೆ, ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಷ್ಟನ್ನನ್ಯೋ ಅಭಿಜಾಕಶೀತಿ. ಅಥರ್ವಣ ಶ್ರುತಿಯಲ್ಲಿ ಬಂದಿರತಕ್ಕಂಥದ್ದು. ಎರಡು ಹಕ್ಕಿಗಳಿವೆ, ಸಮಾನವಾದ ಒಂದೇ ವೃಕ್ಷವನ್ನು ಏರಿ ಕೂತಿವೆ. ಎರಡೂ ಸ್ನೇಹಿತರು ಸಖರು, ಒಟ್ಟೊಟ್ಟಿಗೆ ಇರತಕ್ಕಂತಹ ಸ್ನೇಹಿತರು. ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ, ಆ ವೃಕ್ಷದ ಫಲವನ್ನು ಚೆನ್ನಾಗಿ ಸ್ವಾದುವದ್ದನ್ನು ತಿಂತಾನೆ, ತಿನ್ನುತ್ತೆ ಒಂದು ಪಕ್ಷಿ. ಅನಷ್ಟನ್ ಅನ್ಯೋ ಅಭಿಚಾಕಶೀತಿ, ಇನ್ನೊಂದು ಪಕ್ಷಿ ಏನು ತಿನ್ನಲ್ಲ ಆದರೆ ಚೆನ್ನಾಗಿ ಬೆಳೆಯುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಅಲ್ಲಿ ನೈವೇದ್ಯ ಸ್ವೀಕಾರ ಮಾಡ್ತಾನ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಅಪ್ರಾಕೃತ ತನ್ನ ರಸವನ್ನು ಸ್ವೀಕಾರ ಮಾಡ್ತಾನೆ, ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇಲ್ಲ. ರುದ್ರದೇವರಲ್ಲಿ ವಿಶೇಷವಾಗಿ ತಮ್ಮದೇ ಆದ ರೂಪವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಅದು ಸತ್ಯ. ರುದ್ರದೇವರಿಗಿಟ್ಟ ನೈವೇದ್ಯವೂ ಹಾಗೆ ಹೊರಗೆ ಬರುತ್ತೆ, ದೇವರಿಗಿಟ್ಟ ನೈವೇದ್ಯವೂ ಹಾಗೆ ಬರುತ್ತೆ. ಆದರೆ ಇಬ್ಬರು ಸ್ವೀಕಾರ ಮಾಡಿದಾಗ ಒಬ್ಬರು ಕೃಶರಾಗ್ತಾ ಇದ್ದಾರೆ, ಇನ್ನೊಬ್ಬರು ಇದು ಯಾವುದೂ ಇಲ್ಲ, ಕೇವಲ ತನ್ನ ರೂಪವನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಚೆನ್ನಾಗಿ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಶ್ರುತಿಶತ ವರ್ಣಿತ ಚರಿತಂ ಯತಿಹೃನ್ನಿರತಂ ಯಥೇಷ್ಟ ಗುಣಭರಿತಂ ಕಿಂಕರ ವರದ ಮನಿಂದ್ಯಂ ಶಂಕರ ನಾರಾಯಣಂ ವಂದೇ. ಇಲ್ಲಿ ಹೇಳ್ತಾರೆ ಶ್ರುತಿ ಶಾತ ವರ್ಣಿತ ಚರಿತಂ, ನೂರಾರು ವೇದದ ಶಾಖೆಗಳಿಂದ ಸ್ತೋತ್ರಕ್ಕೆ ಪಾತ್ರವಾದಂಥ ಚರಿತ್ರೆ ಇರತಕ್ಕಂಥ ಇಬ್ಬರು ಶಂಕರ ನಾರಾಯಣರು. ಇನ್ನ ಯತಿ ಹೃನ್ ನಿರತಂ, ಯತಿಗಳ ಹೃತ್ ಹೃದಯದಲ್ಲಿ ನಿರತಂ, ನಿಶೇಷ ಆನಂದ ಪಡತಕ್ಕಂಥ ರಮಿಸುವ. ಯಥೇಷ್ಟ ಗುಣಭರಿತಂ, ವಿಶೇಷ ಯಥೇಷ್ಟ ಅಂದರೆ ಪೂರ್ಣ ಗುಣಭರಿತರು. ಅಲ್ಲ, ಒಬ್ಬರು ಪೂರ್ಣರೇನ ಅಂದರೆ ದೇವರು ಸಂಪೂರ್ಣ ಗುಣಪೂರ್ಣ, ರುದ್ರದೇವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಪೂರ್ಣರು. ಕಿಂಕರವರದಂ, ಯಾರು ಅಹಂಕಾರ ಬಿಟ್ಟಿರುತ್ತಾರೋ ಅವರು ಕಿಂಕರರು, ಅಂಥವರಿಗೆ ವರದರು. ಆದಂಥ ಅನಿಂದ್ಯಂ, ನಿಂದ್ಯರಲ್ಲದ ಸ್ತೋತ್ರಾರ್ಹರಾಗಿರತಕ್ಕಂಥ ಶಂಕರ ನಾರಾಯಣಂ ವಂದೇ. ಶಂಕರ ನಾರಾಯಣ ಇಬ್ಬರನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ. ಅಥವಾ ಇಲ್ಲಿ ಹೇಳ್ತಾರೆ ಶಂಕರ ನಾರಾಯಣಂ ವಂದೇ ಎಂಬುದರ ಅರ್ಥ, ಶಂಕರನೊಳಗೆ ಶಂಕರ ನಾಮಕ, ನಾರಾಯಣ ನಾಮಕ, ನಾದ ಭಗವಂತ, ಆ ದೇವರ ಹೆಸರೇ ಶಂಕರ ನಾರಾಯಣ. ರುದ್ರದೇವರು ಪ್ರತ್ಯೇಕ, ನಾರಾಯಣ ಪ್ರತ್ಯೇಕ. ಆದರೆ ಅಲ್ಲಿ ನಾರಾಯಣ ರೂಪ ಇದೆ, ಶಂಕರನೊಳಗೆ ಶಂಕರ ನಾಮಕ ಭಗವಂತನ ರೂಪವಿದೆ. ಆ ಎರಡನ್ನು ಒಟ್ಟಿಗೆ ಶಂಕರ ನಾರಾಯಣಂ ವಂದೇ ಅಂದರೆ ಇಲ್ಲಿ ವಿಶೇಷವಾಗಿ ಶಂಕರ ನಾರಾಯಣೌ ಒಂದೇ ಅಂತ ಹೇಳಬೇಕಾಗಿತ್ತು. ಶಂಕರ ನಾರಾಯಣಂ ಒಂದೇ ಅಂದರೆ ಶಂಕರ ನಾಮಕ ನಾರಾಯಣನಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂದರೆ ಶಂಕರ ಅಂತ ವಿಶೇಷವಾಗಿರತಕ್ಕಂಥ ರುದ್ರದೇವರ ಒಳಗಿರತಕ್ಕಂಥ ರುದ್ರನಾಮಕ ಭಗವಂತ ನಾರಾಯಣ ಅಂತಹ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಮುಂದಿನ ಶ್ಲೋಕ, ಶೂಲ ಸುದರ್ಶನ ಸುರುಚಂ. ಶೂಲ ಸುದರ್ಶನ ಸುರುಚಂ ಬಾಲೇಂದೂಜ್ವಲ ಕಿರೀಟ ಶೋಭಿತ ಶಿರಸಂ ಪಂಕಜ ಮುಖ ಕರಚರಣಂ ಶಂಕರ ನಾರಾಯಣಂ ವಂದೇ. ಹೇಳ್ತಾರೆ ಶೂಲ ಸುದರ್ಶನ ಸುರುಚಂ. ಒಂದು ಕಡೆ ಶೂಲ, ಇನ್ನೊಂದು ಕಡೆ ಸುದರ್ಶನ, ಇಬ್ಬರು ನಿಂತಿದ್ದಾರಲ್ವಾ. ಅದರಿಂದ ಶುಭಾಯಮಾನರಾದವರು. ಬಾಲೇಂದುಜ್ವಲ ಕಿರೀಟ ಶೋಭಿತ ಶಿರಸಂ. ಇಲ್ಲಿ ನೋಡಬೇಕಾಗಿದ್ದು ಶಂಕರನೊಳಗೆ ನಿಂತ ನಾರಾಯಣ, ಶಂಕರ ನಾಮಕ ನಾರಾಯಣ, ಶಂಕರ ನಾರಾಯಣ, ರುದ್ರದೇವರೊಳಗೆ ರುದ್ರದೇವರಂತೆ ನಿಂತಿರುವ ದೇವರ ಸ್ತೋತ್ರ, ಹಾಗೆ ನಾರಾಯಣ ರೂಪಿ ಸ್ತೋತ್ರ. ಎರಡೂ ಒಟ್ಟಿಗೆ ನೋಡಿದಾಗ ನಾರಾಯಣನ ಕೈಯಲ್ಲಿ ಏನೇನಿದೆ, ಒಂದು ಕೈಯಲ್ಲಿ ಶೂಲವಿದೆ, ಇನ್ನೊಂದು ಕೈಯಲ್ಲಿ ಸುದರ್ಶನವಿದೆ. ವಿಚಿತ್ರ ಭಗವದ್ ರೂಪ, ರುದ್ರಾಂತರ್ಯಾಮಿ ಮತ್ತು ನಾರಾಯಣ ಎರಡು ರೂಪಗಳು. ಹಾಗೆ ಈ ದೇವರ ಶಿರಸ್ಸಿನಲ್ಲೇ ವಿಶೇಷವಾಗಿ ಎಳೆಯ ಚಂದ್ರಕಲೆ ಪ್ರಕಾಶಮಾನವಾದ ಕಿರೀಟ, ಅಂಥ ಶೋಭಿತ ಶಿರಸ್ಸಿದೆ. ಪಂಕಜ ಮುಖ ಚಕಾರ ಚರಣಂ, ತಾವರೆಯಂತೆ ದೇವರ ಮುಖ ಕೈ ಕಾಲು ಇರತಕ್ಕಂಥ ಶಂಕರ ನಾರಾಯಣಂ. ಶಂಕರ ಮತ್ತು ನಾರಾಯಣ ಅಥವಾ ಶಂಕರ ನಾಮಕ ನಾರಾಯಣಂ ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ. ಇಲ್ಲೆಲ್ಲ ವಾದಿರಾಜರ ದೃಷ್ಟಿ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ ಅಂತ. ಅಲ್ಲಲ್ಲಿ ಸ್ವಾಮಿ ಇದ್ದುಕೊಂಡು ಆಯಾ ಶಕ್ತಿಯನ್ನು ಪ್ರಕಟ ಮಾಡುತ್ತಾ ಎಲ್ಲರ ಕೆಲಸ ಮಾಡಿಸ್ತಾನೆ ಎಂಬ ಸ್ತೋತ್ರವನ್ನು ಇಲ್ಲಿ ವಾದಿರಾಜರು ಮಾಡುತ್ತಾ ಇದ್ದಾರೆ. ರುದ್ರಾಂತರ್ಯಾಮಿಯಾದ ಭಗವಂತನ ಸ್ತೋತ್ರ ಮಾಡಬೇಕು, ಜೊತೆಗೆ ರುದ್ರದೇವರ ಸ್ತೋತ್ರವೂ ಮಾಡಬೇಕು. ಅದಕ್ಕೆ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ, ಈ ಹೃದಯ ಕಮಲದಲ್ಲೇ ಮೂಲೇಶನ ಎದುರು ಭಾಗದಲ್ಲಿ ತ್ರಿಶೂಲಧಾರಿಗಳಾದ ರುದ್ರದೇವರಿದ್ದಾರೆ, ಅಲ್ಲೇ ಸ್ವಾಮಿಯ ಆಕಾರದಲ್ಲಿದ್ದಾನೆ ತ್ರಿನೇತ್ರ ನಾರಸಿಂಹ ಅಂತ ಹೇಳ್ತಾರೆ. ಇನ್ನು ಮುಂದಿನ ಶ್ಲೋಕ ಹೇಳ್ತಾರೆ, ಪೀನೋರು ಕಟಿ ಸುನಾಭಿಂ. ಧ್ಯಾನಾರ್ಹ ಉರಸ್ಥಿತ ಅಹಿಫಣಹಾರಂ ಶಂಖಭ್ರವರ್ಣಮನಘಂ ಶಂಕರ ನಾರಾಯಣಂ ವಂದೇ. ಇಲ್ಲಿ ಹೇಳ್ತಾ ಬರ್ತಾರೆ, ಪೀನ ಊರು ಕಟಿ ಸುನಾಭಿಂ, ಒಳ್ಳೆಯ ದಷ್ಟವಾದಂಥ ತೊಡೆಗಳು, ಸೊಂಟ ಮತ್ತು ಉತ್ತಮವಾದಂಥ ಊರು ಕಟಿ ಸುನಾಭಿ, ನಾಭಿ ಇರತಕ್ಕಂಥ ಅಲ್ಲಿಂದ ಮೇಲಕ್ಕೆ ಬರ್ತಾರೆ. ಧ್ಯಾನಾರ್ಹ, ಧ್ಯಾನಕ್ಕೆ ಯೋಗ್ಯವಾದ ಉರಸ್ಥಿತ ಎದೆ, ಆ ಎದೆಯಲ್ಲಿ ವಿಶೇಷವಾಗಿರತಕ್ಕಂಥ ಅಹಿಫಣಹಾರಂ, ಸರ್ಪದ ಫಣದಿಂದ ಶೋಭಿಸುವಂಥ ಹಾರವನ್ನು ಧಾರಣೆ ಮಾಡಿದ. ಶಂಖಭ್ರವರ್ಣಂ, ಶಂಖ ಮತ್ತು ಮೋಡ ಎರಡರಂತೆ ವರ್ಣ, ಅಂದರೆ ನಾರಾಯಣ ಮೋಡದಂತೆ ವರ್ಣ, ರುದ್ರದೇವರು ಶಂಖದಂತೆ ಬಿಳಿ ವರ್ಣ. ಅನಘಂ, ದೋಷರಹಿತರಾಗಿರತಕ್ಕಂಥ ದೋಷರಹಿತ ನಾದ ಎರಡು. ಶಂಕರ ನಾರಾಯಣಂ ವಂದೇ, ಅರ್ಧ ನಾರಾಯಣ ರುದ್ರ ರೂಪ, ಅಂದರೆ ರುದ್ರ ನಾಮಕ ಭಗವದ್ ರೂಪ, ನಾರಾಯಣ ರೂಪ, ದೇವರದ್ದೇ ಅರ್ಧ ನರನಾರಿ ರೂಪದಂತೆ ಒಂದು, ಇನ್ನೊಂದು ಶಂಕರ ರೂಪ ನಾರಾಯಣ ರೂಪ ಅಂತ ಆ ರೀತಿಯಲ್ಲಿ ಅವರ ಸ್ತೋತ್ರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಇಂಥ ಅದ್ಭುತವಾಗಿರತಕ್ಕಂಥ ಇಬ್ಬರ ಆ ಒಂದು ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಂತರ ಇಲ್ಲೊಂದು ಕಥಾ ಇದೆ ಈ ಒಂದು ಕ್ಷೇತ್ರಕ್ಕೆ. ಈ ವಿಶೇಷವಾಗಿರತಕ್ಕಂಥ ಶಂಕರನಾರಾಯಣ ಪದ್ಮಪುರಾಣದ ಪುಷ್ಕರ ಖಂಡ ಅಂತ, ಅಲ್ಲಿ 24 ಅಧ್ಯಾಯಗಳಲ್ಲಿ ಈ ಕ್ಷೇತ್ರದ ಮಹಿಮೆ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಖರ ಮತ್ತು ರಟ ಅಂತ ಇಬ್ಬರು ಅಸುರರು. ಯಾರಿವರು? ಜಂಭಾಸುರನ ಮಕ್ಕಳು. ಈ ಜಂಭಾಸುರನನ್ನ ಜಂಭಾರಿ ಅಂತ ಇಂದ್ರದೇವರಿಗೆ ಹೆಸರು, ಜಂಭನಾಮಕ ಅಸುರನನ್ನು ಕೊಂದವರು. ಅದಕ್ಕೆ ಇಂದ್ರನ ಮೇಲೆ ತಮ್ಮ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ರುದ್ರದೇವರನ್ನು ಒಲಿಸಿ ಅವಧ್ಯತ್ವವರವನ್ನು ಕೇಳ್ತಾ ಇದ್ದಾರೆ. ಅಲ್ಲ, ಅವಧ್ಯತ್ವ ಅಂದರೆ ಸಾಮಾನ್ಯದ ಸಾವು ಬೇಡ ಅಂತ ಕೇಳಿ ಸಾವೇ ಇಲ್ಲದೇ ಇರಬಾರ್ದು ಅಂತ ಕೇಳಬೇಕು, ಕೇಳಬಾರ್ದು. ಅವಾಗ ಹೇಳ್ತಾರೆ, ಹರಿಹರರಿಬ್ಬರು ಒಂದೇ ಶರೀರದಿಂದ ಬಂದರೆ, ಇಲ್ಲಿ ರೂಪ ಒಂದೇ ಶರೀರದಿಂದ ಇರುವಂತೆ ಬಂದರೆ ನಮಗೆ ಸಂಭವಿಸಲಿ ಯಾವುದು ಮರಣ ಅಂತ. ಆವಾಗ ಯಾವ ಹೇಗೂ ಇಬ್ಬರು ಹರಿಹರರು ಬರಲ್ಲ ಅಂತ ವಿಜೃಂಭಿಸಿ ಮೆರೀತಾ ಇದ್ರು. ಆವಾಗ ಬ್ರಹ್ಮದೇವರ ಅಪ್ಪಣೆ ಆಯಿತು ಯಾರಿಗೆ? ನಾರದರಿಗೆ. ನಾರದರು ಏನು ಮಾಡಿದರು ಅಂದರೆ, ವಿಶೇಷವಾಗಿ ಅವರಿಗೆ ಚಾರ್ವಾಕ ಮತವನ್ನು ಉಪದೇಶ ಕೊಡುತ್ತಾರೆ. ಆ ಖರ ಮತ್ತು ರಟ ಇಬ್ಬರಿಗೆ ಅವರನ್ನು ದೈವಿ ವಿಮುಖರನ್ನಾಗಿ ಮಾಡಿಬಿಡ್ತಾರೆ. ಕೊನೆಗೆ ಅವರಿಬ್ಬರು ಏನು ಮಾಡ್ತಾರೆ, ನಾವೇ ದೇವರು, ಇನ್ನು ಬೇರೆ ದೇವರಿಲ್ಲ ಅಂತ ಹೇಳಿಕೊಂಡು ತಿರುಗಾಡ್ತಾರೆ. ಆವಾಗ ವಿಶೇಷವಾಗಿ ಅನಿರುದ್ಧ ವಾಮದೇವ, ಪ್ರದ್ಯುಮ್ನ ಸದ್ಯೋಜಾತ, ಐದು ರೂಪಗಳು ರುದ್ರದೇವರದ್ದು, ಐದು ಮುಖಗಳು ದೇವರದ್ದು ಐದು, ಆ ಒಟ್ಟೊಟ್ಟಿಗೆ ಆ ರೂಪಗಳನ್ನು ಜ್ಞಾನಿಗಳು ತಪಸ್ಸು ಮಾಡುತ್ತಾರೆ. ಅನಿರುದ್ಧ ವಾಮದೇವ, ಪ್ರದ್ಯುಮ್ನ ಸದ್ಯೋಜಾತ, ಸಂಕರ್ಷಣ ಅಘೋರ, ತತ್ಪುರುಷ ವಾಸುದೇವ, ನಾರಾಯಣ, ಶಂಕರ ಈ ಒಟ್ಟೊಟ್ಟಿಗೆ ರೂಪಗಳನ್ನು ಕುರಿತು ಜಮದಗ್ನಿ, ಮಾಂಡವ್ಯ, ಅಗಸ್ತ್ಯ, ಲೋಮಶ, ಕ್ರೋಢ ಮುನಿಗಳು ಏಕಕಾಲದಲ್ಲಿ ತಪಸ್ಸು ಮಾಡುತ್ತಾರೆ ಇಬ್ಬರಿಬ್ಬರು ಇಬ್ಬರಿಬ್ಬರ ರೂಪಗಳನ್ನು. ಆವಾಗ ಹರಿಹರರು ಎಡದಲ್ಲಿ ನಾರಾಯಣ, ಬಲದಲ್ಲಿ ಶಂಕರ ಅಂತ ಒಟ್ಟೊಟ್ಟಿಗೆ ಒಂದೇ ಶರೀರದಲ್ಲಿ, ಇಲ್ಲಿ ಬಂದದ್ದು ಹೇಗೆ ಬೇರೆ ಬೇರೆ ಅಲ್ಲ, ಒಂದೇ ಶರೀರದಲ್ಲಿ ಆ ಲಿಂಗಾಕೃತಿ ಬೇರೆ, ಪಕ್ಕದಲ್ಲೇ ಕಾಣುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ಒಂದೇ ರೀತಿಯಲ್ಲಿ ಬಂದರವರು, ಒಂದೇ ಶರೀರದ, ಒಂದೇ ಶರೀರ ಅಂದರೆ ಇಬ್ಬರು ಒಂದೇ ಶರೀರ ಆಗಲಿಕ್ಕಿಲ್ಲ, ಹಾಗೆ ಕಾಣಿಸಿದರು, ಅವತಾರ ಮಾಡಿದರು. ಈ ವಿಶೇಷವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಐದು ಕಡೆಗಳಲ್ಲಿ ಶಂಕರನಾರಾಯಣರು ತಮ್ಮ ಐದು ಅಂಶಗಳಿಂದ ಕೂಡಿದ ಲಿಂಗ ರೂಪದಿಂದ ಪ್ರತ್ಯಕ್ಷರಾಗ್ತಾರೆ. ಅದರಲ್ಲಿ ವಿಶೇಷವಾದ್ದು, ಮುಖ್ಯವಾದ್ದು ಕ್ರೋಢ ಶಂಕರ ನಾರಾಯಣ ರೂಪ ಅಂತ. ಈ ಶಂಕರನಾರಾಯಣ ಇಬ್ಬರು ಸೇರಿಕೊಂಡು ಖರ ಮತ್ತು ರಟ ಎಂಬ ಅಸುರರು ಸಂಹಾರ ಮಾಡಿ ಲೋಕಕ್ಷೇಮವನ್ನು ಉಂಟು ಮಾಡಿದರು ಅಂತ ಮಾಡಿ ನಂತರ ಪ್ರತ್ಯೇಕ ಲಿಂಗರೂಪದಿಂದ ಇದ್ದುಕೊಂಡು ಅಭೀಷ್ಟ ಪ್ರದಾನ ಮಾಡುತ್ತಾ ಇದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಬರೋದು ಕೊಲ್ಲೂರು ಕ್ಷೇತ್ರ ಮೂಕಾಂಬಿಕ. ಮೂಕಾಂಬಿಕ ಕೃಪಾಲೋಕಾತ್ ಆಕಾಂಕ್ಷಿತ ಫಲಪ್ರದ ಮೂಕಾನಕೃತ ಮೇ ಶತ್ರೂನ್ ಏಕಾಂತಿಕ ಜನಪ್ರಿಯ. ಹಾ, ಇಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಕಥೆ ಇಲ್ಲಿ ಬರ್ತಾ ಇದೆ. ವಾದಿರಾಜರ ಮಹಾತ್ಮ್ಯ ಎಲ್ಲ ಜಗತ್ತಿನಲ್ಲಿ ಹರಡ್ಲಿಕ್ಕೆ ಶುರುವಾಯಿತು. ಇವಾಗ ಒಬ್ಬರು ಚೂರು ಮೇಲಕ್ಕೆ ಬಂದರೆ ಹೊಟ್ಟೆ ಉರಿ ಎಂಬುದು ಇನ್ನೊಂದು ಕಡೆ ಬೀಳುತ್ತೆ. ಕೆಲವರು ಬ್ರಾಹ್ಮಣರು, ಕೆಲವರು ದುರ್ಜನರು, ಇನ್ನು ಅಲ್ಲಿರತಕ್ಕಂಥ ಸನ್ಯಾಸಿಗಳು ಎಲ್ಲ ಸೇರಿಕೊಂಡು ಒಬ್ಬ ಹುಡುಗನನ್ನು ಕೊಲ್ಲೂರು ಮೂಕಾಂಬಿಕೆ ಹತ್ರ ಹೋಗಿ ಗುಟ್ಟಾಗಿ ವಾಸ ಮಾಡು ಅಂತ ಹೇಳಿದರಂತೆ. ನಂತರ ಏನು ಮಾಡಿದರವರು, ವಾದಿರಾಜ ಸ್ವಾಮಿಗಳೇ ಆ ಹುಡುಗನನ್ನು ಹಿಂಸಿಸಿ ಕೊಂದು ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ವದಂತಿಯನ್ನು ಹಬ್ಬಿಸಿದರು. ಆವಾಗ ಮೂಕಾಂಬಿಕಾದೇವಿ ಸ್ವಪ್ನದಲ್ಲೂ ಮತ್ತು ಎಚ್ಚರದಲ್ಲೂ ಆ ಹುಡುಗನಿಗೆ ಚಾವಟಿಯಿಂದ ಹೊಡೆದ್ಲಂತೆ, ಹಾವಿನಿಂದ ಕಚ್ಚಿಸಿದಂತೆ ಮಾಡುವುದು, ಅನೇಕ ರೀತಿಯಲ್ಲಿ ಹೆದರಿಸಿ ನೀನು ಇಲ್ಲಿರಬೇಡ, ವಾದಿರಾಜ ಮುನಿಗಳ ಹತ್ರ ಹೋಗು ಅಂತ ಹೇಳ್ತಾಳೆ. ಆ ದುರ್ಜನರೆಲ್ಲ ಮತ್ತೆ ಹೆದರಿಸ್ತಾರೆ. ಅವನು ದೇವಿ ಹೆದರಿಕೆಗೆ ಹೆದರ್ಕೊಂಡು ವಾದಿರಾಜರ ಹತ್ರ ಬಂದು ನಮಸ್ಕಾರ ಮಾಡಿ ಸಮಾಚಾರವೆಲ್ಲ ಹೇಳ್ತಾನೆ. ಆವಾಗ ವಾದಿರಾಜ ಮುನಿಗಳು ಸ್ವಾಮಿಗಳು ಸಭೆಯಲ್ಲಿ ಆ ಹುಡುಗನನ್ನು ಜನರಿಗೆ ತೋರಿಸಿ ತಮ್ಮ ಮೇಲಿನ ಅಪವಾದ ಪರಿಹಾರ ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಅಂಥ ಆ ಘಟನೆಯನ್ನು ವಿಶೇಷವಾಗಿ ಈ ಶ್ಲೋಕಗಳಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಈಕೆಗೆ ಮೂಕಾಂಬಿಕ ಅಂತ ಯಾಕಾಯಿತು ಹೆಸರು ಅಂದರೆ, ಕೋಲ ಎಂಬ ಋಷಿಗಳು ಅಲ್ಲಿ ಕಂಹ ಅಂದ ದಾನವ ಅವನನ್ನು ಮೂಕನನ್ನಾಗಿ ಮಾಡಿ ಸಂಹಾರ ಮಾಡಿದ್ದರಿಂದ ಮೂಕಾಂಬಿಕ ಅಂತ ವಿಶೇಷವಾಗಿ ಹೆಸರು ಇಲ್ಲಿಯ ಆ ಲಕ್ಷ್ಮೀದೇವಿಗೆ ಬಂದಿದೆ. ಅಷ್ಟೇ ಅಲ್ಲ, ತಮ್ಮ ಶತ್ರುಗಳನ್ನು ಮೂಕರನ್ನಾಗಿ ಮಾಡಿದ್ದಕ್ಕೂ ಈಕೆಗೆ ಮೂಕಾಂಬಿಕ ಅಂತ ಬಂದಿತು ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವಾದಿರಾಜರು ಹೇಳ್ತಾರೆ ಕೃಪಾಲೋಕಾತ್ ದಯಾದೃಷ್ಟಿಯಿಂದ, ಕೃಪಾ ಆಲೋಕ, ಆಲೋಕ ಅಂದರೆ ಕಣ್ಣಿನ ನೋಟ, ದಯಾದೃಷ್ಟಿಯಿಂದ ಆಕಾಂಕ್ಷಿತ ಫಲಪ್ರದ. ಭಕ್ತರು ಬಯಸಿರ್ತಕ್ಕಂಥ ಫಲವನ್ನು ಕೊಡತಕ್ಕಂಥವಳು, ಏಕಾಂತಿಕ ಜನಪ್ರಿಯ, ವಿಷ್ಣುವಿನಲ್ಲಿ ಏಕಾಂತ ಭಕ್ತಿ ಏನು ವಿಶೇಷ ಮಾಡುತ್ತಾರೆ ಅಂಥ ಜನರಿಗೆ ಅತ್ಯಂತ ಅವರನ್ನು ಪ್ರೀತಿ ಮಾಡ್ತಾಳಂತೆ. ಮುಕಾಂಬಿಕಾ ಮುಕಾಂಬಿಕಾ ದೇವಿ, ಮೇ ಶತ್ರೂನ್, ನನ್ನ ಶತ್ರುಗಳನ್ನು ಮೂಕಾನ್ ಅಕೃತ, ಮೂಕರನ್ನಾಗಿ ಮಾಡಿಬಿಟ್ಲಪ್ಪ ಅಂತ ಮುಕಾಂಬಿಕಾ ದೇವಿಯ ಸ್ತೋತ್ರವನ್ನು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಈ ಥರ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಈ ಮುಕಾಂಬಿಕಾ ದೇವಿ ಹೇಗಿದ್ದಾಳೆ ಏನು ಅಂತ ಆಕೆಯ ಸ್ತೋತ್ರವನ್ನು ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಅಂದರೆ ಮುಕಾಂಬಿಕಾ ಅಂದರೆ ಯಾರು? ಲಕ್ಷ್ಮೀದೇವಿಯೋ ಪಾರ್ವತಿದೇವಿಯೋ? ಯಾಕೆ ಅಂದರೆ ಕೆಲವೊಂದು ಸ್ಥಳಗಳಲ್ಲಿ ಲಕ್ಷ್ಮೀದೇವಿಗೂ ದುರ್ಗಾ ಅಂತ ಕರೀತಾರೆ, ಪಾರ್ವತಿಗೂ ದುರ್ಗಾ ಅಂತಲೇ ಕರೀತಾರೆ. ಅಲ್ಲಿ ದುರ್ಗಾ ಅಂತಲೇ ಎಲ್ಲದಕ್ಕೂ ಒಂದೇ ಹೆಸರು. ಅದಕ್ಕೆ ಹೇಳ್ತಾರೆ ತಪ್ಪಲ್ಲ, ಪಾರ್ವತೀದೇವಿಗೂ ದುರ್ಗಾ ಅಂತಲೇ ಹೆಸರಿದೆ, ಲಕ್ಷ್ಮೀದೇವಿಗೂ ದುರ್ಗಾ ಅಂತ ಹೆಸರಿದೆ. ಹಾಗೆ ಅಂತ ನಾವು ಎಲ್ಲಿಗಾದ್ರೂ ಹೋದ ಕಾಲಕ್ಕೆ ಇಲ್ಲಿ ದುರ್ಗಾ ದೇವಸ್ಥಾನ ಅಂತ ಹೇಳಿದರೆ ಅಲ್ಲಿ ಒಳಗಿರುವುದು ಲಕ್ಷ್ಮಿಯೋ ಪಾರ್ವತಿಯೋ ಅಂತ ಸಂಶಯ ಸಾಮಾನ್ಯವಾಗಿ ತಾರತಮ್ಯ ಜ್ಞಾನ ಇರತಕ್ಕಂಥವರಿಗೆ ಬರುತ್ತೆ. ತಾರತಮ್ಯ ಜ್ಞಾನ ಏನೂ ಇಲ್ಲ, ಯಾವುದಾದ್ರೂ ಒಂದು ನಮಸ್ಕಾರ ಮಾಡಿ ಹೋಗೋಣ, ಒಂದು ಗಟ್ಟಿಯ ನಮಸ್ಕಾರ ಮಾಡೋಣ ಅಂತೇಳಿ ಮಾಡೋರು, ಅದಕ್ಕೇನು ಅಡ್ಡಿ ಇಲ್ಲ. ತಾರತಮ್ಯ ಜ್ಞಾನ ಇರತಕ್ಕಂಥವರಿಗೆ ಇಲ್ಲಿ ದುರ್ಗಾಂಧ ಶಬ್ದದಿಂದ ಯಾರಿದ್ದಾರೆ ಅದಕ್ಕೆ ಯಾರು ಉತ್ತರ ಕೊಡಬೇಕು? ವಾದರಾದರೆ ಮುಂದಿನ ಶಬ್ದದಲ್ಲಿ ಹೇಳ್ತಾರೆ ಕಾತ್ಯಾಯನಿ ಅಂತ ಹೇಳ್ತಾರೆ. ಕಾತ್ಯಾಯನಿ ಅಂದರೆ ಪಾರ್ವತೀದೇವಿ, ಮುಕಾಂಬಿಕಾ ಅಂದರೆ ಪಾರ್ವತೀದೇವಿ. ಪಾರ್ವತೀದೇವಿಯ ಕುರಿತು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ವಾದರಾದರು ತಿಳಿಸಿಕೊಡ್ತಾ ಇದ್ದಾರೆ. ಆ ಶ್ಲೋಕವನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣ.